ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರು ರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜಯತ್ಯ ಸಂಖ್ಯೋರ್ ಬಲಾಂಬಪೂರು ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಕೃಷ್ಣ. ಈ ಪುರುಷನಲ್ಲಿ ನೋಡ್ತಾ ಬಂದಿದ್ದೀವಿ. ಪುರುಷನಲ್ಲಿ ಒಂದೊಂದು ಕಡೆನು ದೇವತೆಗಳು ಆ ಜೀವವನ್ನ ದೇವರ ಹತ್ರ ಒಪ್ಪಿಸ್ತಾರ, ಆಹುತಿ ಅಂತ ಕೊಡ್ತಾರ. ಆಹುತಿ ಅಂತ ಕೊಡೋದು ಅಂದ್ರೆ ದೇವರಲ್ಲಿ ಒಪ್ಪಿಸೋದು ಅಂದ್ರೆ ಏನು, ಸಮರ್ಪಣೆ. ಒಂದೊಂದು ಕಡೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರ, ಆ ಜೀವಕ್ಕೆ ಉದ್ಧಾರ ಆಗಬೇಕು ಅಂತ ದೇವತೆಗಳಿಂದ ಪ್ರಾರ್ಥಿಸಲ್ಪಡುವಂತ ಆ ಭಗವಂತ ದೇವತೆಗಳಿಗೇನೋ ಇವನೇ ಪ್ರೇರಣೆಯನ್ನು ಕೊಡ್ತಾನೆ. ಕೊಟ್ಟು ಆ ಜೀವಕ್ಕೆ ಅನದರ್ ಲೇಯರ್, ಅವನದ್ದೇ ಆದ ಒಂದೇ ಹೆಸರೇ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇದೆ. ಆದ್ರೆ ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಇಲ್ಲಿ ಬರುವಾಗ ಪ್ರದ್ಯುಮ್ನ ಅಂತ ಬಂದಾಗ ಆ ಪ್ರದ್ಯುಮ್ನ ಭಗವಂತ, ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಪ್ರದ್ಯುಮ್ನ ಅನಿರುದ್ಧ. ಈ ರೂಪಗಳು ಏನು ವ್ಯತ್ಯಾಸ ದೇವರದೇ ಆದನು ಒಂದೊಂದು ಕಾರ್ಯ. ಅಲ್ಲಿ ನೆಕ್ಸ್ಟ್ ಲೇಯರ್ ಇಲ್ಲಿ ಏನಾಗುತ್ತೆ, ಮುಖ್ಯವಾದ ಲೇಯರು ಆ ಒಂದು ಅನ್ನದಿಂದ ಸ್ಟೇಪಲ್ ಫುಡ್ ವಾಟ್ ಎವರ್ ಕಾಲ್, ಅಲ್ಲಿಂದ ಆ ಪುರುಷನ ದೇಹದಲ್ಲಿ, ಪುರುಷ ಅಂದ್ರೆ ಇಲ್ಲಿ ತಂದೆಯ ದೇಹದಲ್ಲಿ ಅದು ಪ್ರವೇಶ ಮಾಡಬೇಕು. ದಟ್ ಈಸ್ ದ ಫಸ್ಟ್ ಬ್ರೇಕ್, ಅದಕ್ಕೆ ಬರುತ್ತೆ. ಅಲ್ಲಿ ಪಾಸ್ ಆಗಿ ಅಲ್ಲಿಂದ ತಾಯಿಗೆ ಬರಬೇಕು. ಸೊ ಇಲ್ಲಿ ಬರುವಾಗ ಆ ತಂದೆಯಲ್ಲಿ ಆಗುವಂತದ್ದು ಒಂದೊಂದು ಹೇಳಿದ್ದಾರೆ. ವಾಕ್ ಅಂತ ಫಸ್ಟ್, ಆ ತಂದೆಯಲ್ಲಿ ಆ ಪುರುಷ ದೇಹದಲ್ಲಿ ಅನ್ನ ಮೂಲಕವಾಗಿ ಒಳಗೆ ಹೋಗ್ತಾ ಇದೆ. ಈ ಸಂಕರ್ಷಣ ರೂಪ ಭಗವಂತ ಆ ಜೀವವನ್ನ ಅಲ್ಲಿಂದ ಆ ಜೀವವನ್ನ ತಕೊಂಡು ಆ ಜೀವವನ್ನ ಎಲ್ಲಿ ಕೊಡ್ತಾನೆ, ಈ ಪುರುಷನಿಗೆ ಕೊಡೋದಿಲ್ಲ. ಪುರುಷನ ಜನನೇಂದ್ರಿಯದಲ್ಲಿ ಅಲ್ಲಿ ಇರುವಂತ, ಅಲ್ಲಿ ವಿಶೇಷವಾಗಿ ಪ್ರದ್ಯುಮ್ನ ರೂಪ ಭಗವಂತ ನಿಂತಿರ್ತಾನೆ. ಆ ಪ್ರದ್ಯುಮ್ನಿಗೆ ಒಯ್ಯುತ್ತಾನೆ, ಅವನ ಹತ್ರ ಕೊಡ್ತಾ ಇದ್ದಾನೆ ಈ ಜೀವನ. ಅಲ್ಲೇ ಅವನು ಪ್ರದ್ಯುಮ್ನಲ್ಲಿ ಈ ಸಂಕರ್ಷಣ ರೂಪ ಭಗವಂತ ಜೀವನನ್ನ ರಕ್ಷಣೆ ಮಾಡುತ್ತ ಅಲ್ಲಿ ತಂದೆಯ ರೇತಸ್ಸಲ್ಲಿ ಅವನು ಇರ್ತಾನೆ. ಸೊ ಅಲ್ಲಿ ಇರುವಾಗ ಏನಾಗತ್ತೆ, ಒಂದೊಂದು ಹೇಳ್ತಾರೆ. ವಾಕ್ ಅಂಬೋದು, ವಾಕ್ ಭಕ್ತಿ ವಾಕ್ ಅಂತ ಹೇಳ್ತಾರೆ. ಮುಖ್ಯವಾಗಿ ಬರಬೇಕು ಮನುಷ್ಯ ದೇಹ ಬಂದಾಗ, ಅದು ಈ ಒಂದು ಜೀವ ಬಂದಿದಲ್ಲ ತಂದೆಯಲ್ಲಿ, ಈ ಒಂದು ಇದು ಏನೋ ಕ್ರಿಮಿಕೀಟ ಆಗೋದಲ್ಲ, ಇದು ಮನುಷ್ಯನಾಗಿ ಹುಟ್ಟಬೇಕಾದ ಜೀವ. ಅದಕ್ಕೆ ಅವನಲ್ಲಿ ಮುಖ್ಯವಾಗಿ ಬೇಕಾದದ್ದು ವಾಕ್ ಬೇಕಾಗಿರುತ್ತಂತೆ. ಹುಟ್ಟಿದಾಗ ಇದೆಲ್ಲ ಕಾಣುತ್ತೆ ಅಂತ ಹೇಳ್ತಾರೆ. ವಾಕ್ ಅಂಬೋದು ಮಾತಾಡೋದು ಅಂದ್ರೆ ಎಲ್ಲರೂ ಮಾತಾಡ್ತಾರೆ. ಮಾತುಗಳಿಂದ ಇನ್ನು ಹೈಯರ್ ಲೆವೆಲ್, ಮನುಷ್ಯನಲ್ಲಿ ಮಾತ್ರ ದೇವರು ಕೊಟ್ಟಿದ್ದಾನದು, ಅದು ಬರ್ಲಕ್ಕೆ ಬೇಕಾದ ಪ್ರದ್ಯುಮ್ನ ನಾರಾಯಣ ಅಲ್ಲಿ ಒಂದು ರೂಪದಿಂದ, ಅದಕ್ಕೆ ದೇವತೆಗಳು ಇಲ್ಲಿ ಇಡ್ತಾರಂದ್ರೆ ದೇವರು ಆ ರೂಪವನ್ನ ಅಲ್ಲಿ ಇಡ್ತಾನಂದ್ರೆ ಆ ರೂಪದಿಂದ ಎಷ್ಟು ಕೆಲಸ ಆಗ್ಬೇಕು ಆ ಜೀವಲ್ಲಿ ಗೊತ್ತಿಲ್ಲ. ಇಲ್ಲಿ ಜನರಲ್ ಆಗಿ ಸಾತ್ವಿಕ ಜೀವರ ಗತಿ ಇದೆ ಅಂದ್ರೆ ಇದನ್ನ ಓದೋ ನೀವು ನಾವು ಸಾತ್ವಿಕರು ಅಂದ್ರೆ ಏನು, ಅಟ್ಲೀಸ್ಟ್ ನಮ್ಮ ಬಾಯಿ ನಾಲಿಗೆಯಿಂದ ಒಮ್ಮೆ ಹರಿ ಅಂತ ಬರುತ್ತಲ್ಲ, ನಮಗೆ ಊಟ ಮಾಡುವಾಗ ಗೋವಿಂದ ಅಂಬೋ ಶಬ್ದ ಬರುತ್ತಲ್ಲ, ದೇವರು ಇದ್ದಾನೆ ಅಂತ ಮನಸ್ಸು ಒಪ್ಕೊಳ್ತಾ ಇದಲ್ಲ, ಒಂದು ನಂಬಿಕೆ ಮೂಢನಂಬಿಕೆ ಇರ್ಲಿ, ಒಂದು ನಂಬಿಕೆ, ದೇವರು ಅಂತ ಒಬ್ಬ ಇದ್ದಾನೆ, ಅವನು ಈಶ್ವರ, ನಾವು ದಾಸರು. ಈ ತರ ಒಂದು ಶಬ್ದದಿಂದ ಶಬ್ದದ ಅರ್ಥ ನಮ್ಗೆ ಚೂರ್ ಚೂರ್ ಆಗತ್ತಲ್ಲ, ಅದಕ್ಕೇನೆ ಇದೇ ಕಾರಣವೇ ಇರುತ್ತೆ. ಆ ವಾಕ್ ಈವಾಗ ಬರಬೇಕು ಅಂದ್ರೆ ದೇವರು ಅಂತ ಒಂದು ಭಕ್ತಿಯಿಂದ ಒಳಗಿಂದ ಆ ಮಾತು ಒಮ್ಮೆ ಬರಬೇಕಾದ್ರು ಅಲ್ಲಿ ಅದಕ್ಕೆ ಪ್ರದ್ಯುಮ್ನ ನಾರಾಯಣನ ಇರಬೇಕು. ಆಮೇಲೆ ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಪ್ರಾಣ ಅಂತ, ಪ್ರಾಣ ಅಂದ್ರೆ ಜೀವ ಬಂದಿದೆಲ್ಲ, ಈ ಜೀವ ಈ ದೇಹದಲ್ಲಿ ಇದ್ದು ಆ ಪ್ರಾಣನ ಮುಖ್ಯ ಪ್ರಯೋಜನ ಪ್ರಯೋಜನ ಏನಾಗತ್ತೆ, ಪ್ರಾಣಾಯಾಮ ಮಾಡ್ತೀವಿ, ಯೋಗ ಕ್ಲಾಸ್ಗೆ ಹೋಗಿ ಮಾಡುವಂತ ಪ್ರಾಣಾಯಾಮ ಒಂದಾದರೆ ನಾವು ಪ್ರಾಣಾಯಾಮ ಮಡಿ ಶುಚಿಗೆ ಆ ಒಂದು ಜಪ ಅರ್ದೇವತೆ ಕಾರ್ಯ ಇದು ಮಾಡುವಾಗ ಆ ಒಂದು ಮಾಡ್ತೀವಲ್ಲ ಆ ಪ್ರಾಣಾಯಾಮ, ವಾಯುದೇವರನ್ನ ಚಿಂತನೆ ಮಾಡಿ ಹಂಸ ಶ್ವಾಸ ಮಂತ್ರ ಇದು ಅಂತ ಹಂಸ ಅವನೇ ಉಚ್ಚಾರ ಮಾಡ್ತಾನೆ, ವಾಯುದೇವರೇ ಇದ್ದು ಮಾಡಿಸ, ಈ ತರ ಒಂದು ಲಿಂಕಿಂಗ್ ಇಟ್ಟು ಪ್ರಾಣ ಮುಖ್ಯ ಪ್ರಾಣ ಅಂದ್ರೆ ನಾರಾಯಣ ಮತ್ತು ನಮ್ಮ ವಾಯುದೇವರು ಪ್ರಾಣ ಇದು ಮೂಲಕ ಈ ಒಂದು ಬರಬೇಕಂದ್ರೂ ಹುಟ್ಟಿದ ಮಗು ಅದಕ್ಕೆ ಪ್ರಾಣ ಫಸ್ಟ್ ಬರಬೇಕು ಅಂತಾರಲ್ಲ, ಪ್ರಾಣ ಬರುತ್ತೆ ಆಮೇಲೆ ಟ್ಯಾಂತ ಕೂಗತ್ತೆ, ಅದು ಎರಡು ಬರಬೇಕಲ್ಲ, ಪ್ರಾಣ ಬಂದಾಗ ಅದು ಕೂಗತ್ತೆ ಆಮೇಲೆ ಅದು. ಸೊ ಇದು ಬಂದು ಪ್ರದ್ಯುಮ್ನ ವಾಸುದೇವ ಆದ, ಅವನೇ ಧೂಮ ಸಮಿದ್ದಿಂತ ಧೂಮ ಬಂತು. ಆ ಪ್ರಾಣ ಇದ್ದಾಗಲೇ ನಿಮ್ಗೆ ಧೂಮ ಹೊಗೆ ಬರುತ್ತೆ ಅಂದ್ರೆ, ಹೊಗೆ ಬರುತ್ತೆ ಅಂದ್ರೆ ಏನರ್ಥ, ಹೊಗೆ ಬರುತ್ತೆ ಅಂದ್ರೆ ಬೆಂಕಿ ಇರಬೇಕು ಅಂತ ಅರ್ಥ ಅಲ್ವಾ. ಹೊಗೆಯನ್ನ ನೋಡಿ, ಹೊಗೆ ಮೇಕ್ ಶೋರ್ ಇಟ್ ಈಸ್ ನಾಟ್ ಅ ಕ್ಲೌಡ್ ಆರ್ ಮಿಸ್ಟ್, ಇಟ್ ಈಸ್ ಹೊಗೆ ಅಂತ. ಹೊಗೆ ಇದ್ರೆ ಅಲ್ಲಿ ಬೆಂಕಿ ಇರಬೇಕು ಅಂತ. ಹಾಗೇನೆ ಈ ದೇಹದಿಂದ ಕ್ರಿಯೆಗಳು, ಕಣ್ಣಿನಿಂದ ನೋಡೋದು, ಕಿವಿಯಿಂದ ಏನೇ ಮಾಡಿದ್ರು ಹೊಗೆ ಬರ್ತಾ ಇದೆ. ಹೊಗೆ ಬಂದ್ರೆ ಅಲ್ಲಿ ಅಲ್ಲಿ ಜೀವ ಇದೆ, ಅಲ್ಲಿ ಪ್ರಾಣ ಇದೆ ಅಂತ ಆಗುತ್ತೆ. ಕೆಲಸಗಳಾದಾಗ ಜೀವ ಇದೆ ಅಂತ ಬರುತ್ತೆ. ಸೊ ಇದು ಪ್ರಾಣ ಆಗತ್ತೆ. ಆಮೇಲೆ ಅರ್ಚಿ ಅಲ್ಲಿ ಬರುವಂತದ್ದು ಜಿಹ್ವಾ ನಾಲಿಗೆ. ಆ ವಾಕಿಗೆನೂ ಈ ಸಂಬಂಧ, ವಾಕಿಗೆ ನಾಲಿಗೆಯಿಂದಲೇ ಅದು ಅಭಿವ್ಯಕ್ತ ಆಗತ್ತೆ. ನಾಲಿಗೆಯಲ್ಲಿ ಪಸೆ, ನಾಲಿಗೆ ನಾಯಿಗೆನೋ ನಾಲಿಗೆ ಇದೆ, ನಮಗೇನೋ ನಾಲಿಗೆ ಇದೆ. ವ್ಯತ್ಯಾಸ ಏನಲ್ಲಿ ಅಂದ್ರೆ ಅಲ್ಲಿ ಸ್ವಲ್ಪ ಕಿರುನಾಲಿಗೆ ಹತ್ರ ಒಂದು ನೀರಿನ ಪಸೆ ಅದು ಅಲ್ಲಿ ಸ್ವಲ್ಪ ಇರಬೇಕಂತ, ಎಲ್ಲಿ ಇರಬೇಕು ಅಲ್ಲಿ ಇರಬೇಕು. ಉಳಿದ ಕಡೆ ನಾಯಿ ತರ ಸುರಿಸ್ತಾ ಇರೋದಲ್ಲ. ಅಲ್ಲಿ ಇದ್ದಾಗೆ ವಾಕ್ ಬರುತ್ತಂತೆ, ಆ ಜಿಹ್ವೆ ಅದು ಒಂದಾದ. ಇನ್ನೊಂದು ಜಿಹ್ವೆ ಏನೋ ಇದೆ. ಯಾವ ಜಿಹ್ವೆ ಅಂದ್ರೆ ನಮ್ಗೆ ಊಟ ತಿಂಡಿ ಎಲ್ಲ ಒಳಗೆ ಹಾಕ್ತೀವಿ ನಾಲಿಗೆ, ಅದಕ್ಕೆ ಹೇಳ್ತಾರೆ ಬೆಂಕಿಯ ನಾಲಿಗೆಗಳು ಅಂತ, ಕಾಲಿ ಕರಾಳಿ ಮನೋಜ ಅಂತ ಹೇಳ್ತಾರಲ್ಲ ಆ ನಾಲಿಗೆಗಳು, ಸಪ್ತ ಜಿಹ್ವ ಅಂತೆಲ್ಲ ಬರುತ್ತೆ. ಈ ತರ ಅಂದ್ರೆ ಇದು ಮೂಲಕ ಒಳಗೆ ದೇವರಿಗೆ ಆಹುತಿ, ಆ ಪುರುಷ ಮಾಡುವಾಗ ಇದು ಮಾಡ್ತಾರಂತ ಹೇಳ್ತಾರಲ್ಲ, ಇದೆಲ್ಲ ಮಾಡಬೇಕು ಅಂತಿದಲ್ಲ ಅನ್ನೋದು ಆದ ಮೇಲೆ ಇದು ಮಾಡಬೇಕು, ಈ ಕ್ರಿಯೆ ಒಳಗೆ ಇರುವಂತಹದ್ದು. ನಾವು ಈ ಕರ್ಮದ್ವಾರ ಮಾಡೋದಿಲ್ಲ, ನಾವು ಈ ಚಿಂತನೆ ಭೋಜನ ಒಂದು ಯಜ್ಞ, ಇದು ಒಳಗಿರುವಂತ ವೈಶ್ವಾನರ ಭಗವಂತನಿಗೆ, ಜಠರಾಗ್ನಿಯಲ್ಲಿ ಇರುವಂತ ಭಗವಂತನಿಗೆ ಅಂತ ನಾವು ಮಾಡ್ತೀವಿ. ನಾಲಿಗೆ ಮೂಲಕವಾಗಿ ಷಡ್ ರಸಗಳು ಎಲ್ಲವೂ ಮಾಡುವಂತ ಈ ನಾಲಿಗೆ ಮೂಲಕ ಹೋಗುತ್ತೆ, ಅದಕ್ಕೆ ಜಿಹ್ವಾ ಅಂತ ಕರೀತಾರೆ. ಇದು ಬಂದು ಪ್ರದ್ಯುಮ್ನ ಸಂಕರ್ಷಣ, ಊಟ ಮಾಡುವಾಗ ದೇವರ ನೆನಪು ಬರಬೇಕು ಅದು. ಸೊ ಪ್ರದ್ಯುಮ್ನ ಸಂಕರ್ಷಣ ಆಗತ್ತೆ ಅಂತ, ನಾಲಿಗೆಯಿಂದ ಎಲ್ಲವೂ ಸರಿಯಾದ ವಾಕ್ ಎಲ್ಲ ಬರೋದಕ್ಕೇನೂ ಆಗತ್ತೆ, ಊಟ ಹೋಗಿ ಅದನ್ನ ಪರಿಣಾಮ ಎಲ್ಲವಾಗತ್ತೆ ಅದಾಗತ್ತೆ. ಆಮೇಲೆ ಪ್ರದ್ಯುಮ್ನ ಪ್ರದ್ಯುಮ ಚಕ್ಷುಷಿ ಅಂತ ಹೇಳುವಾಗ ಎಲ್ಲರಿಗೇನು ಕಣ್ಣಿರುತ್ತಲ್ಲ, ಅನಿಮಲ್ಸ್ಗೇನು ಕಣ್ಣಿರುತ್ತ, ನಮ್ಗೆ ಮಾತ್ರ ಏನು ಕಣ್ಣು ವಿಶೇಷ ಅಂದ್ರೆ ನೋಡಿ, ಮಗು ಹುಟ್ಟಿದಾಗೆ ಮಗು ಹುಟ್ಟತ್ತೆ, ಆ ಶ್ವಾಸ ಬಂದ ಮೇಲೆ ಪ್ರಾಣ ಬರುತ್ತೆ, ಪ್ರಾಣ ಬಂದ ಮೇಲೆ ಆ ಅಂತ ಶಬ್ದ ಒಂದು ಮಾಡುತ್ತೆ, ಮಾಡಿ ಸ್ವಲ್ಪ ಬೆಳೆದ ಕಣ್ಣಿನಿಂದ ಎಲ್ಲ ನೋಡುತ್ತೆ, ಅದು ಕಣ್ಣಿನಿಂದ ನೋಡುತ್ತೆ, ಅದು ಕಣ್ಣಿನಿಂದ ನೋಡು. ಕಣ್ಣು ಮತ್ತು ಶ್ರೋತ್ರ ಪರ್ಫೆಕ್ಟ್ ಆಗಿ ಆಗೋದು ಮನುಷ್ಯನಲ್ಲಿ ಆಗುತ್ತೆ, ಯಾಕೆಂದ್ರೆ ಕಣ್ಣಿನಿಂದ ಅದು ನೋಡುತ್ತೆ, ಏನೋ ಒಂದು ಕಾಣುತ್ತೆ ಮುಂದೆ. ಆಮೇಲೆ ತಾಯಿ ಹೇಳ್ತಾರೆ ಇದು ನಿನ್ನ ಅಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಅದ ಮಗುವಿಗೆ ಕಣ್ಣಿನಿಂದ ನೋಡುವ ವಸ್ತು, ಆ ಕಣ್ಣಿನಿಂದ ನೋಡುವ ವಸ್ತುಗೇನು ಈ ಕಿವಿಯಿಂದ ಬರುತ್ತೆ. ಅಮ್ಮ ಅಂದ್ರೆ ಯಾರು ಬೆಳೆಸ್ತಾಳೋ ಅವಳು, ಸೊ ಅವಳ ಫೆಮಿಲಿಯಾರಿಟಿ, ಹಿ ಬಿಲೀವ್ಸ್ ದಟ್, ಅದು ಜೊತೆ ಜೊತೆಯಲ್ಲಿ ಇದು ಅಪ್ಪ, ಇದು ಟೇಬಲ್, ಇದು ಅಜ್ಜ ಅಂತ ಹೇಳಿದಾಗೆ ಅದು ಗ್ರಹಣ ಮಾಡುತ್ತೆ. ಇದು ಇಡೀ ದಿವಸದಲ್ಲಿ ನಾವು ಏನೇ ಮಾಡಿದ್ರು ಒಂದು ಜ್ಞಾನ ಬಂದಾಗೆ ನಡೆಯೋದು, ಯಾವುದೇ ಒಂದು ಜ್ಞಾನದ ಯಾವುದೇ ಒಂದು ಆ ಪ್ರಮಾಣ ಸಹಿತವಾಗೇ ಗ್ರಹಣ ಮಾಡ್ತೀವಿ. ಡೌಟ್ ಬರೋದಿಲ್ಲ. ಡೌಟ್ ಯಾವ್ದು, ಇದು ಅಪ್ಪ ಅಂತ ಹೇಳಿದ ಕೂಡಲೇ ಇದು ಅಪ್ಪವೋ ಅಲ್ಲವೋ ಅದು ಬರಲ್ಲ. ಟೇಕ್ ಇಟ್, ಯು ಟೇಕ್ ಇಟ್, ದಿಸ್ ಇಸ್ ಮೈ ಫಾದರ್. ನೋಬಡಿ ಗೋಸ್ ಅಬೌಟ್, ಈವನ್ ವೆನ್ ಹಿ ಬಿಕಮ್ಸ್ ಅ ಪಿ ಎಚ್ ಡಿ ಹಿ ಡಸನ್ ಗೋ ಅಬೌಟ್ ಚೆಕಿಂಗ್ ವೆದರ್ ದಟ್ ಅಮ್ಮ ಹೇಳಿದ್ದು ಸತ್ಯವ ಅಂತ ನೋಡೋ. ಯು ಟೇಕ್ ಇಟ್, ಬಾಧಕ ಇಲ್ಲ ಅಂದ್ರದ ಬಾಧಕ ಬಂದಾಗ ಇವನ್ ಮೇ ಡೂ ಸಮಥಿಂಗ್, ಅದು ಅದು ನಾವು ನೋಡ್ತೀವಿ. ಸೊ ಅನ್ಲೆಸ್ ದರ್ ಈಸ್ ಆ ಒಂದು ನಾಲೆಡ್ಜ್ಗೆ ವಿರುದ್ಧವಾಗಿ ಏನಾದ್ರು ಇಲ್ಲದಿದ್ರೆ ವಿ ಜಸ್ಟ್ ಅಕ್ಸೆಪ್ಟ್ ವಾಟ್ ಎವರ್. ಇದು ಡೋರು, ಇದು ಟೇಬಲ್, ಇದು ಚೇರ್, ಇದು ಕಂಪ್ಯೂಟರ್, ಇದು ಅದು ಜೊತೆಯಲ್ಲಿ ಒಂದೊಂದು ವಿ ಡೋಂಟ್ ಹಾಟ್. ಇದು ಕಂಪ್ಯೂಟರೋ ಹೌದೋ ಇಲ್ಲವೋ, ಇದು ಬೇರೆ ಏನಾದ್ರು ಇರಬಹುದು ಅಂತ ಚಿಂತನೆ ಮಾಡೋದಿಲ್ಲ. ವಿ ಜಸ್ಟ್ ಟೇಕ್ ಇಟ್. ಆ ಜ್ಞಾನ ಆ ವಿಷಯ ಬರ್ತಾ ಬರ್ತಾ ತಾಯಿ ತೋರಿಸ್ಕೊಡ್ತಾರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಫಸ್ಟ್ ಕ್ಲಾಸ್ ಕಿಂಡರ್ ಗಾರ್ಡನ್ದ. ಇದು ಒಂದೊಂದು ಹಳಿ, ಇದು ಹಸು, ಇದು ಆ ಇದು ಆಗ, ಇದು ಕುದುರೆ, ಇದು ಕತ್ತೆ, ಹೀಗೆಲ್ಲ, ಇದು ಭೂಲೋಕ, ಇದು ಗ್ಲೋಬ್ ಅಂತ ಹೇಳುವಾಗ ಅದು ಜೊತೆ ಜೊತೆಯಲ್ಲಿ ಆ ಪ್ರಮಾಣ ಸಹಿತವಾಗಿ ಆ ಜ್ಞಾನ ಬರ್ಲಿಕ್ಕೆ ಅಸೋಸಿಯೇಷನ್. ಇದು ನಮ್ಮ ಕಣ್ಣಿನಿಂದ ನೋಡುವ ಆ ಪದಾರ್ಥ, ಅದಕ್ಕೆ ಕಿವಿಯಿಂದ ಇದು ಅದು ಅನಿಮಲ್ಸ್, ಇದೆಲ್ಲ ಇಲ್ಲ. ಅನಿಮಲ್ಸ್ ಯಾರು ಬಂದ್ರೆ ಇದು ನಿನ್ನಪ್ಪ, ಇದು ನಿನ್ನಮ್ಮ ಹೇಳ್ಕೊಡೋರಿಲ್ಲ, ಅದಕ್ಕೆ ಹೇಗಾಗುತ್ತೋ ಗೊತ್ತಿಲ್ಲ. ಸೊ ಆ ಒಂದು ಶಬ್ದದ ದ್ವಾರ ಆ ಶಬ್ದ ಅಸೋಸಿಯೇಟೆಡ್ ನಾಲೆಡ್ಜ್, ಒಂದೊಂದು ವಸ್ತುವಿನೂ ನೇಮಿದ ಅದಕ್ಕೆ ಒಂದು ನಾಮ ರೂಪ ಅದರ ಜೊತೆಯಲ್ಲಿ ಅಸೋಸಿಯೇಟ್ ಮಾಡೋದು ಇದು. ಈ ಒಂದು ಜ್ಞಾನಕ್ಕೆ ಬೇಕಾದ ಸಾಧನೆ ಇವನಲ್ಲಿ ಮಾಡ್ತಾನೆ. ಸೊ ಪ್ರದ್ಯುಮ್ನ ಚಕ್ಷುಷಿ ಅಂತ ಮಾಡ್ತಾರೆ, ಆಮೇಲೆ ಪ್ರದ್ಯುಮ್ನ ಅನಿರುದ್ಧ ಶ್ರೋತ ಮಾಡ್ತಾರೆ. ಸೊ ಅಗ್ನಿ ಅಂತ ತಗೊಂಡಾಗ ಇದನ್ನ ಒಂದು ಅಧ್ಯಾತ್ಮ ಯಜ್ಞವಾಗಿ ಒಂದೊಂದು ಸಮಿತು ಧೂಮ ಆಗತ್ತೆ, ಬೆಳಕು ಅರ್ಚಿ ಬರುತ್ತೆ, ಅರ್ಚಿಯಿಂದ ಪೂರ್ತಿ ಅಂಗಾರ ಅಂಗಾರ ಅಂದ್ರೆ ಪೂರ್ತಿ ಯು ಡೋಂಟ್ ಇವನ್ ಯು ಸೀ ದ ಬೆಳಕು ಚಂದಾಗ ಜ್ವಾಲೆ ನಮ್ಗೆ ಕಾಣಿಸುತ್ತೆ. ಆಮೇಲೆ ವಿಶ್ವಲಿಂಗ ಕಿರಿಗಳು ನಾನಾ ವಿಧವಾಗಿ ಈ ಶಬ್ದಗಳು ಬರುವಾಗ ಶ್ರೋತದಿಂದ ಬರುವ ಶಬ್ದಗಳು ಅನೇಕ ರೀತಿಯಿಂದ ವಿವಿಧವಾಗಿ ಸ್ಫುರಣೆ ಆಗತ್ತೆ. ಒಮ್ಮೆ ಕೇಳಿದ್ದು ಇನ್ನೂ 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 ನಮ್ಗೆ ನಾಲೆಡ್ಜ್. ಒಂದು ವಸ್ತು ಲೌಕಿಕದು ತಗೊಳ್ಳಿ, ದೇವರ ವಿಷಯ ತಗೊಳ್ಳೋ, ಡಿಫ್ರೆಂಟ್ ವೇಸ್ ಇಟ್ ಇಂಪ್ಯಾಕ್ಟ್ಸ್ ಒಂದೇ ಶಬ್ದ, ಡಿಫ್ರೆಂಟ್ ಫ್ಯಾಸೆಟ್ಸ್ ಇನ್ ದಟ್ ಶಬ್ದಗಳಲ್ಲಿ ನೋಡ್ಲಿಕ್ಕಾಗತ್ತೆ ಇದು ವಿಶ್ವಲಿಂಗ ಅಂತ. ಸೊ ಹೀಗೆ ಹೀಗೆ ದೇವರು ಇದು ಒಂದೊಂದು ಮಾಡ್ತಾನೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಜಿಹ್ವೆ ಶೋತಗಳ ಎರಡು ಕಿಡಿಗಳು ಲೋಚನಗಳೇ ಅಂಗಾರವೆನಿಸುವವು, ನಿರುತ ಭುಂಜಿಸು ಅನ್ನ ಯದುಕುಲ ವರನಿಗೆ ಅವಧಾನಗಳು. ಸೊ ನಿರುತ ಭುಂಜಿಸು, ಹೀಗೆ ಈ ಒಂದು ದಿನಾಗಲೂ ನಾವು ಊಟ ಮಾಡಿ ನಿರುತ ಭುಂಜಿಸು ಈ ತರ ಅಂದ್ರೆ ಈಶುತನ ಹೇಳಿದ್ದನ್ನ ನಿರುತ ಭುಂಜಿಸು. ಭುಂಜಿಸು ಅಂದ್ರೆ ಊಟ ಮಾಡು ಅಂತ ಅರ್ಥ ಅಲ್ಲ, ತಿಳಿಯೋದಿ ಒಂದೊಂದು ಇಂದ್ರಿಯದಿಂದ ತಿಳಿಯೋದು, ಏನೇ ಆಗಲಿ ಊಟ ಮಾಡೋ ಟೈಮ್ ಆಗಲಿ ನೋಡುವ ಟೈಮ್ ಕೇಳಿ, ಯಾಕಂದ್ರೆ ಎಲ್ಲವೂ ಬಂದಿದೆ ನೋಡಿ, ಎಲ್ಲವೂ ಬಂದಿದೆ. ಏನೇನು ಬೇಕೋ ಇದಕ್ಕೆ ಬೇಕಾದ ಎಲ್ಲ ನಿರುತ ಭುಂಜಿಸು. ಭುಂಜಿಸು ಹೇಗೆ, ಈ ಒಂದೊಂದು ದೇವರು ಕೊಟ್ಟಿದ ಕಣ್ಣಿನಿಂದ ಭುಂಜಿಸು, ಶ್ರೋತ್ರದಿಂದ ಭುಂಜಿಸು, ಜಿಹ್ವೆಯಿಂದ ಭುಂಜಿಸು. ಪ್ರಾಣ ದೇವರು ಶ್ವಾಸ ಕೊಟ್ಟು ಎಲ್ಲವೂ ಮಾಡ್ತಾ ಇದ್ದಾನೆ, ವಾಕ್ ಅನ್ನ ಉಪಯೋಗ ಮಾಡುವಂತ ಮಾಡ್ತಾ ಇದ್ದ. ವಾಕ್ ಹೊರಗೆ ಹೋಗೋದು ಅದು ಏನು, ಭುಂಜೆ ಒಳಗೆ ಬರೋದಕ್ಕೆ ಭುಂಜಿಸು ಅಂತ, ವಾಕಿನ ಮೂಲಕವಾಗಿ ಅಭಿವ್ಯಕ್ತಿ ಮಾಡೋದು ಅದನ್ನೇ ಹೇಳ್ತಾ ಇದ್ದ. ವಾಕನ ಕಿವಿಯಿಂದ ಬಂದದ್ದು, ವಾಕಿನ ಮೂಲಕವಾಗಿ ಅಭಿವ್ಯಕ್ತಿ ಮಾಡಿ ಪ್ರಶ್ನೆ ಕೇಳೋದು. ಓ ಗುರುಗಳನ್ನ ಪ್ರಶ್ನೆ ಕೇಳಿದ್ದಾರೆ, ಅವರು ಕೊಡ್ತಾರೆ. ಸೊ ವಾಕ್ ನಮ್ಗೆ ತುಂಬಾ ಎರಡು ವೇಸ್, ನಮ್ಗೆ ತಿಳಿದದ್ದನ್ನ ಹೇಳೋದು ಒಂದಾದ್ರೆ, ನಮಗೆ ಬರುವಂತ ಪ್ರಶ್ನೆಗಳನ್ನ ಅಭಿವ್ಯಕ್ತ ಮಾಡಿ ಇದು ಇದ ಅದ ಈ ಸ್ಪೆಲ್ಲಿಂಗ ಆ ಸ್ಪೆಲ್ಲಿಂಗ ಹೀಗೆ ಬರುತ್ತೆ ಹಾಗೆ ಬರುತ್ತೆ ಕೇಳಲಿಕ್ಕೇನು. ವಾಕ್ ಜ್ಞಾನಕ್ಕೇನು ಸಾಧನೆ ಆಗತ್ತೆ, ಅದಕ್ಕೆ ಅಲ್ಲಿನೂ ಸೇರಿಸ್ಕೊಳ್ತಾರೆ. ವಾಕ್ ಸರಿಯಾಗಿ ಬರಬೇಕು, ಎಲ್ಲೆಲ್ಲಿ ಮುಟ್ಟಿ ಹೇಗೆ ಬರಬೇಕು ಅದು ಅಭಿವ್ಯಕ್ತ ಆಗಬೇಕು. ಇದು ಎಲ್ಲವೂ ಇದು ಒಂದೊಂದು ಮಾಡುವಾಗ ನೀರುತ ಆಲ್ವೇಸ್ ಭುಂಜಿಸು ಅನ್ನ ಯದುಕುಲ ವರನಿಗೆ ಅವಧಾನ. ಅಂದ್ರೆ ಯದುಕುಲ ವರನಿಗೆ ಅಂದ್ರೆ ಯದುಕುಲ ವರ ನಮ್ಗೆ ಗೊತ್ತಲ್ಲ, ಕೃಷ್ಣ ಯದುಕುಲದಲ್ಲಿ ಬಂದ ಶ್ರೇಷ್ಠನಾದವನು. ಯಾರು ಯದುಕುಲದಲ್ಲಿ ಶ್ರೇಷ್ಠ ದೇವರೇ ಕೃಷ್ಣನಿಗೆ ಯದುಕುಲ ವರ ಶ್ರೇಷ್ಠನಾದವನಿಗೆ ಅವಧಾನ. ಅವಧಾನ ಅಂದ್ರೆ ಆಹುತಿ ಅಂತ ಅರ್ಥ. ಅವಧಾನೀಸ್ ಅಂತ ಕರೀತಾರಲ್ಲ, ಆಹುತಿ ಅಂದ್ರೆ ಆ ಒಂದು ಕರ್ಮವನ್ನ ಮಾಡಿಸೋ ವೈದಿಕ ಕರ್ಮಗಳನ್ನ ಮಾಡಿಸೋ ಅವಧಾನೀಸ್ ಅಂತ ಕರೀತಾರೆ. ಸೊ ಅವಧಾನ ಹೋಮಿಸುವವರು ಅಂತ. ಅವಧಾನ ದೇವರಿಗೆ ಒಂದೊಂದು ಇದು ಐದನೇ ಆರನೇ ಸಂಧಿಯಲ್ಲಿ ಮುಂದೆ ಬರುತ್ತೆ. ಐದನೇ ಸಂಧಿಯಲ್ಲಿ ನೋವು ಬಂತು, ಐದನೇ ಸಂಧಿಯಲ್ಲಿ ಅದನ್ನ ನೋಡಿದ್ದೀವಿಲ್ಲ, ಅದನ್ನೇ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಐದನೇ ಸಂಧಿಯಲ್ಲಿ ಬಂದ ಗೋಳಕವೇ ಕುಂಡ ಅಗ್ನಿಕರಣವು ಅಂತ ಬಂತಲ್ಲ, ಹಾಗೆ ಒಂದೊಂದು ಒಂದೊಂದಲ್ಲಿ ನೋಡುವಾಗ ಎರಡು ಎರಡಾಗತ್ತೆ ನಮ್ಗೆ. ಒಂದು ಇಂದ್ರಿಯಗಳಿರುತ್ತೆ, ಇಂದ್ರಿಯಗಳ ವಿಷಯಗಳಿರುತ್ತೆ. ಇಂದ್ರಿಯಗಳು ಅಂಬೋದು ಅಗ್ನಿ ಕುಂಡ ಆಗತ್ತೆ, ವಿಷಯಗಳು ಅಂಬೋದು ಆ ಒಂದು ಹವಿಸ್ಸು ಆಗತ್ತೆ. ಎರಡು ಸೇರಿದ್ದಾಗ ಅದೇ ಹೋಮ ಆಗತ್ತಲ್ಲ. ಸೊ ಹಾಗೆ ತಿಳ್ಕೊ. ಸೊ ನಿರುತ ಭುಂಜಿಸುವ ಅನ್ನ, ಅನ್ನ ಅಂದ್ರೆ ಬರೀ ಅನ್ನ ಅಂತ ಮಾತ್ರ ಅಲ್ಲ, ಅನ್ನ ಅಂದ್ರೆ ಫುಡ್ 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 ಫಾರ್ ಥಾಟ್ ಅಂತ ಹೇಳ್ತೀವಲ್ಲ, ಫುಡ್ ಫಾರ್ ಥಾಟ್ ಅಂದ್ರೆ ಏನೋ ಫುಡ್ ಹಾಕ್ತೀವ ಥಾಟ್ಗೆ ಇಲ್ಲ. ಹಾಗೇನೆ ಇಲ್ಲಿ ಭುಂಜಿಸುವ ಅನ್ನ ಯದುಕಲ ಕೃಷ್ಣನಿಗೆ, ನಾವೇ ಕೃಷ್ಣಾರ್ಪಣೆ ಹೇಳ್ತೀವಿ. ಯಾಕೆ ಅಂದ್ರೆ ಒಂದು ಹೇಳ್ತೀವಿ, ಇದು ಸಮೀಪದಲ್ಲಿ ನಮ್ಗೆ ಹೇಳ್ತಾರಲ್ಲ ಈ ಯುಗಕ್ಕೆ ಸಮೀಪದಲ್ಲಿ ಇರುವಂತ ಅವತಾರ ಕಲೋ ಕೃಷ್ಣ, ಕಲಿಯುಗದಲ್ಲಿ ಕೃಷ್ಣ ಅಂತ ಅದನ್ನು ಬರುತ್ತೆ. ಇನ್ನೊಂದು ಯಾವುದು ಅಂದ್ರೆ ಈ ದೇಹದಿಂದ ಮಾಡುವ ಎಲ್ಲಾ ಕರ್ಮಕ್ಕೇನು, ಈ ದೇಹ ನೀವು ಕೇಶವಾದಿಂದ 24 ರೂಪಗಳನ್ನ ತಕೊಂಡ್ರೆ ಕೊನೆಯಲ್ಲಿ ಬರೋದು ಕೇಶವ ನಾರಾಯಣ ಮಾಧವ ಹೇಳ್ತಾ ಬಂದ್ರೆ ಕೊನೆಯಲ್ಲಿ ಕೃಷ್ಣ ಅಂತ ಬರುತ್ತೆ. ಕೇಶವನಿಂದ ನೀವು ಆ ಒಂದು ತತ್ವಗಳನ್ನ ಅವ್ಯಕ್ತ ತತ್ವ ಅಂತ 24 ತತ್ವಗಳು ಹೇಳ್ತಾ ಬಂದ್ರೆ ಕೊನೆಯಲ್ಲಿ ಬರೋದು ಪೃಥ್ವಿ ತತ್ವ ಅಂತ ಆಗುತ್ತೆ. ಆ ಪೃಥ್ವಿ ತತ್ವದಿಂದ ದ ಗ್ರಾಸೆಸ್ಟ್ ಬಾಡಿ ನಮ್ಗೆ ಬಂದಿದೆ. ಸೊ ದೇಹದಿಂದ ಮಾಡುವಂತ ಕರ್ಮಕ್ಕೆ ಮುಂದೆ ಹೇಳ್ತಾರೆ, 11th ಸಂಧಿಯಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಬಂದಾಗೆ ಇದು ನಮ್ಗೆ ಕೃಷ್ಣ ಅಂತ ಆಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಯದುಕುಲ ವರ ಅಂತ, ಅವನಿಗೆ ಯದುಕುಲ ವರನಿಗೆ ಅವನಿಗೆ ಕೊಡುವಂತ ಆಹುತಿ ಒಳಗೆ ಹಾಕೋದು. ಅಫ್ಕೋರ್ಸ್ ನಾವು ಊಟ ಮಾಡಿ ನಮಗೆ ಪ್ರಯೋಜನ ಆದನ್ನು ಅದನ್ನ ಕನ್ವರ್ಟ್ ಮಾಡಿ ಸರಿಯಾಗಿ ಕೊಡಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರ ದೇವರಿಗೆ ಕೊಡೋದು. ಯಾಕೆ ಅದು ಹೇಳ್ತಾರಂದ್ರೆ ದೇವರು ಮಾಡಿಸಿದ್ರನೇ ಅದು ನಮಗೆ ಬರುತ್ತೆ. ದೇವರು ಕೊಟ್ಟ ದೇವರಿಗೆ ಆಹುತಿಯಿಂದ ದೇವರಿಗೆ ನಾವು ಏನ್ ಕೊಡೋದು ಅದು ಮುಂದೆ ನೋಡಿದೀವಿ. ದೇವರಿಗೆ ಕೊಡೋದು ಅಂದ್ರೆ ದೇವರದ್ದು ಅಂತ ತಿಳ್ಕೊಳ್ಳೋದು, ದೇವರು ಕೊಟ್ಟಿದ್ದು ಅಂತ ತಿಳುವುದೇ ದೇವರಿಗೆ ಕೊಡೋದು. ಆಹುತಿ ಅಂದ್ರೆ ಕೊಡೋದು, ಕೊಡೋದು ಅಂದ್ರೆ ನನ್ನದಲ್ಲ ಅಂಬೋದೇ ಕೊಡೋದು ಅಂದ್ರೆ ನಾನು ಒಂದು ವಸ್ತು ನಿಮ್ಗೆ ಕೊಡೋದು ಅಂದ್ರೆ ಏನು ನನ್ನದಲ್ಲ, ಫ್ರಮ್ ದಿಸ್ ಮಿನಿಟ್ ಆನ್ವರ್ಡ್ಸ್ ದಿಸ್ ಇಸ್ ನಾಟ್ ಮೈನ್ ಅಂತ ಅದಕ್ಕೆ ಕೊಡೋದು ದಾನ ಅಂತ ಹೇಳ್ತೀವಿ. ಇದು ಯಾವ್ದು ನಮ್ದಲ್ಲ. ಸೊ ಅದನ್ನ ತಿಳ್ಕೊಳ್ಳೋದು, ಅದನ್ನೇ ಆಹುತಿ ಹೂಯತಿ ಅಹಂಕಾರ. ಅದಕ್ಕೆ ಹೇಳ್ತಾರಲ್ಲ ಅಹಂಕಾರ ಮಮಕಾರವನ್ನು ಬಿಡೋದೇ ದಾನ ಅಂತ ಹೇಳ. ವಸ್ತು ಮುಖ್ಯ ಅಲ್ಲ, ಅಲ್ಲಿ ಮಾಡುವಾಗ ದೇವರು ಕೊಟ್ಟಿದ್ದು ಅಂಬೋ ಮುಖ್ಯ ವಿಷಯ. ಅದೇ ಮುಖ್ಯವಾಗಿ ಆಗತ್ತೆ ನಮ್ಗೆ ಮೋಕ್ಷಕ್ಕೆ ಕಾರಣ ಆಗತ್ತೆ. ದೇವರು ಕೊಟ್ಟಿದ್ದನ್ನ ದೇವರಿಗೆ ಒಪ್ಪಿಸೋದು, ಬೇರೆ ಏನೇ ಇಲ್ಲ ನಮ್ಗೆ. ಸೊ ಆ ರೀತಿಯಿಂದ ಅದನ್ನ ತಿಳಿದು ಅನ್ನ, ಯಾಕೆಂದ್ರೆ ಇಷ್ಟು ತನಕ ರೂಪಗಳು ಬಂದು ಇವನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ದೇವತೆಗಳು ಪ್ರಾರ್ಥನೆ ದೇವತೆಗಳು ಸೇರಿಸ್ಕೊಳ್ತಾ ಇದ್ದಾರೆ. ಒಂದೊಂದು ಆಹುತಿ ಬಂದಾಗೆ ದೇ ಆಲ್ಸೋ ಕಮ್ ಇನ್ ಟು ಆಲ್ ದಿಸ್. ಒಂದೊಂದು ರೂಪ ಒಂದೊಂದಲ್ಲಿ ಅವ್ರದ್ದು ಇರತ್ತೆ, ದೇವತೆಗಳದ್ದು ಇರತ್ತೆ. ಅದಕ್ಕೆ ಉಪಲಕ್ಷಣತೆಯ ಒಂದೊಂದು ಪ್ರಾಣಾಪಾನ ಮುಖ್ಯ ಪ್ರಾಣರನ್ನ ಇಟ್ಟುಕೊಂಡು ಮುಖ್ಯ ಅಭಿಮಾನಿಗಳು ಅವ್ರನ್ನ ಮಾತ್ರ ಅವ್ರನ್ನ ಇಟ್ಟುಕೊಂಡು ಪ್ರಾಣಾಪಾನ ಅಭಿಯಾನ ಉದಾನ ಅಲ್ಲಿ ಉದಾನ ಬಂದಿದ್ದಾನೆ. ಸೊ ಈ ಉದಾನವನ್ನ ಇಟ್ಟುಕೊಂಡು ಭುಂಜಿಸ ಯದುಕುಲ ಅನ್ನ ಯದುಕುಲ ವರಗೆ ವರನಿಗೆ ಅವಧಾನಗಳು ಎಂದು ಈ ಪರಿ ಸಮರ್ಪಣೆ. ಇದು ಸಮರ್ಪಣೆ ಏನು ಅಂಬೋದು ನನ್ನಲ್ಲಿ ಎಕ್ಸಾಂಪಲ್ ದೇವರಿಗೆ ಸಮರ್ಪಣೆ ಮಾಡೋದು ಅಂದ್ರೆ ಏನ್ ಸಮರ್ಪಣೆ ಮಾಡೋದು? ನನ್ನದಲ್ಲ ನೀನು ಕೊಟ್ಟದ್ದು, ನನ್ನ ಸಾಧನೆಗೆ ನೀನು ಕೊಟ್ಟದ್ದು ಅಂತ ತಿಳಿದು ಆ ವಸ್ತುವಿನ ಮೇಲೆ ಇರುವಂತ ಅಭಿಮಾನವನ್ನ ಬಿಡಬೇಕು. ನಾವು ಇವತ್ತು ದಾನ ಮಾಡಿಬಿಟ್ಟು ಎಲ್ಲರೂ ನಾನ್ ಕೊಟ್ಟೆ ಈ ದಾನ, ನಾನ್ ಕೊಟ್ಟದ್ದು ಅಂತ ಹೇಳೋದಲ್ಲ. ಅವಾಗ ಅದು ದಾನ ಆಗೋದಿಲ್ಲ. ಕೊಡೋದು ದೇವರಿಗೆ, ದೇವರದಪ್ಪ ನನ್ನದಲ್ಲ ಅಂತ ಆ ಟೈಮ್ ದಟ್ ವೆರಿ ಮಿನಿಟ್ ವೆರಿ ಸೆಕೆಂಡ್ ಯು ಫರ್ಗೆಟ್ ಅಬೌಟ್ ಇಟ್, ದಟ್ ಈಸ್ ದ ಒನ್. ಸೊ ಅದನ್ನೇ ಸಮರ್ಪಣೆ ಅಂತ ಹೇಳ್ತಾರೆ. ದೇವರು ಕೊಟ್ಟಿದ್ದು ಅಂತ ತಿಳಿದು ಆ ವಸ್ತುವಿನ ಮೇಲೆ ನಮಗೆ ಅಭಿಮಾನ ಅಹಂಕಾರ ಮಮಕಾರ ಹೋಗೋದು. ಹೀಗೆ ನಾವು ಮಾಡೋದು ಸಮರ್ಪಣೆ ಆಗತ್ತೆ. ಹೀಗೆ ಸಮರ್ಪಣೆ ಮಾಡಿದ್ದಾಗ ಎಂದೀಪರಿ ಸಮರ್ಪಣೆ ಗೈಯೇ ಹಾಗೆ ನಾವು ಮಾಡಿದಾಗ ಕೈಕೊಂಡು ಅದು ಏನು ದೊಡ್ಡದು ನೋಡಿದ್ವಿ. ಕೈಕೊಂಡು ಅಂತ ಯಾಕೆ ಹೇಳ್ಬೇಕು? ನಾವು ಕೊಟ್ಟ ಅವರು ತಕೊಳ್ತಾನಲ್ಲ ಅಂತ ಇಲ್ಲ. ತಕೊಳ್ಳೋದು ಅವನು ಕಾರುಣ್ಯ. ನಮ್ಮ ವಸ್ತುವೇ ನಮ್ಗೆ ಯಾರನ್ನಾರು ಕೊಟ್ರೆ, ನಮ್ಮ ಮನೆಗೆ ಬಂದು ನನ್ನ ಸೀರೆಯನ್ನೇ ತೆಗೆದು ನೀವು ತಕೊಳ್ಳಿ ಅಂತ ನನ್ಗೆ ಕೊಟ್ರೆ ನನ್ಗೆ ಸಿಟ್ಟು ಬರತ್ತ? ಸಂತೋಷ ಆಗತ್ತ? ಏನ್ರಿ ಹೀಗೆ ಮಾಡ್ತಾ ಇದ್ದೀರಾ, ಅದು ನನ್ನದು ರೀ ಅಂತ ಹೇಳ್ತೀನಿ. ದೇವ್ರು ಹಾಗೆ ಹೇಳೋದೇ ಇಲ್ಲ. ಏನ್ ಇದು ಕೊಡ್ತಾ ಇದೆಯಾ, ಯಾಕೆ ಯಾಕಿದೆಲ್ಲ ನನ್ಗೆ ಕೊಡ್ತಾ ಇದೆ, ನನ್ನದೇ ಅದು, ನೀನೇನ್ ಕೊಡೋದು ಅಂತ ಅವನು ಕೇಳೋದೇ ಇಲ್ಲ ಅಂತ ಕೈಗೊಂಬ. ಅದು ಅವನ ಕರುಣ. ನಿಂದು ಅಂತ ನಾವು ತಿಳಿದರನೇ ಸಾಕು ಅಂತ ಹೇಳ್ತ. ಅಹಂಕಾರ ಮಮಕಾರವನ್ನ ಬಿಟ್ಟು ನೀನು ಕೊಟ್ಟಿದ್ದು ನನ್ನ ಸಾಧನೆಗೆ ನೀನು ಕೊಟ್ಟಿದ್ದೀಯ ಅಂತ ಈ ಸ್ಟಾರ್ಟಿಂಗ್ ವಿತ್ ದಿಸ್ ದೇಹ. ಯಾಕೆಂದ್ರೆ ಕೊಟ್ಟಿದ್ದಾರೆ ಆಯುಷ್ಯಜ್ಞ ಅಂತ ಇದಕ್ಕೆ ಹೇಳ್ತಾರೆ. ಆಯುರ್ಯಜ್ಞ ಅಂದ್ರೆ ನಾವು ಹೇಗೆ ಈ ನಾನು ಒಬ್ಬ ಈ ಜೀವ ಈ ದೇಹದಲ್ಲಿ ಹೇಗೆ ಬಂದಿದ್ದಾನೆ ಅಂದ್ರೆ ದಿಸ್ ದೇಹ ಈಸ್ ನಾಟ್ ಮೈನ್ ವೆರಿ ವೆರಿ ಫ್ಯಾಕ್ಟ್ ದಟ್ ವಿ ಲೀವ್ ದಿಸ್ ದೇಹ ಅಂಡ್ ಗೋ. ಇದನ್ನ ಎತ್ಕೊಂಡು ಹೋಗೋದೇ ಇಲ್ಲ, ನಾವು ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು. ಐ ಮೀನ್ ಗಾಡ್ ಡಸ್ ದಟ್. ಸೊ ಇದನ್ನ ನೀನು ಕೊಟ್ಟಿದ್ದೀಯ ಈ ಸ್ಮರಣೆ ನಮ್ಗೆ. ಯಾರನ್ನಾರು ಏನಾರು ಒಂದು ಬುಕ್ ಇಫ್ ಸಂಬಡಿ ಲೆನ್ಸಸ್ ಅ ಬುಕ್ ಇದು ಅವ್ರು ಕೊಟ್ಟಿದ್ದೆ ನಿಮ್ ಬುಕ್ ರೀ ಅವ್ರು ಕೊಟ್ಟಿದ್ದಾರೆ ಬುಕ್ ಅಂತ ಪದೇ 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 ನಾವು ಹೇಳ್ತಾ ಇರ್ತೀವಲ್ಲ. ಇದು ಹಾಗೆ ಈ ಒಂದು ಕಣ್ಣು ಈ ಇಂದ್ರಿಯಗಳು ಎಲ್ಲವೂ ಅವನು ಕೊಟ್ಟದ್ದು. ಹೇಗೆ ಕೊಟ್ಟಿದ್ದಾನೆ ಇಷ್ಟು ತನಕ ಬಂದಿದೆ ನಮ್ಗೆ ಈ ಇಂದ್ರಿಯಗಳು. ಒಂದೊಂದು ಇಂದ್ರಿಯಗಳು ನಮ್ಮ ನಾಲಿಗೆ ಒಂದೊಂದು ನಮ್ಮ ವಾಕ್ ನಮ್ಮ ಪ್ರಾಣ ನಮ್ಮ ಜಿಹ್ವೆ ನಮ್ಮ ಚಕ್ಷುಸ್ಸು ನಮ್ಮ ಶ್ರೋತ್ರ ಇದು ಎಲ್ಲವೂ ಅವನು ಕೊಟ್ಟು ಅದನ್ನ ಚಂದಾಗಿ ಇಟ್ಟುಕೊಳ್ಳಕ್ಕೆ ಅವನೇ ಅಲ್ಲೇ ನಿಂತು ಬಿಟ್ಟಿದ್ದಾನೆ. ಕೊಟ್ಟು ನಿಂತು ಬಿಟ್ಟಿದ್ದಾನೆ ನಮ್ಮ ಉಪಯೋಗಕ್ಕೆ ನಿಂತಿದ್ದಾನೆ ಅವನು. ಒಂದೊಂದನೇ ಇದ್ದು ಆ ಕಾರ್ಯವನ್ನ ಥ್ರೂಟ್ ಚಿಕ್ಕ ವಯಸ್ಸಿಂದ ನಮಗೆ ಮಾತು ಡೆವಲಪ್ ಆಗತ್ತೆ. ಪ್ರಾಣನೂ ಹಾಗೆ ಆಗತ್ತೆ, ಜಿಹ್ವೆನೂ ಆಗತ್ತೆ, ಚಕ್ಷು ಎಷ್ಟೆಷ್ಟು ನೋಡಿದ್ದೀವಿ, ಈ ಕಣ್ಣಿನಿಂದ ಎಷ್ಟೆಷ್ಟು ವಿವಿಧವಾಗಿ ನೋಡಿದ್ದೀವಿ, ಈ ಕಿವಿಯಲ್ಲಿ ಎಷ್ಟು ವಿಷಯಗಳನ್ನ ಕೇಳಿದ್ದೀವಿ. ಆ ಕೇಳಿದಲ್ಲಿ ಬಹು ವಿಷಯಗಳು ಇನ್ನೂ ನಮ್ಗೆ ನೆನಪಿಗೆ ಇದ, ನೋಡಿದ ವಿಷಯಗಳು ಇನ್ನೂ ನೆನಪಿಗೆ ಇದೆ, ನಾಲಿಗೆ ಇನ್ನೂ ಹೇಳ್ತಾ ಇದೆ. ಅದು ಇದು ಒಂದು ನಾಲಿಗೆನೂ ಹೇಳ್ತಾ ಇದೆ. ಈ ನಾಲಿಗೆ ವಾಕ್ ಬಳಸಿ ಮಾತಾಡಿದ್ದೀವಿ, ಮಾತಾಡ್ಲಿಕ್ಕೆ ಬೇಕಾದ ಪ್ರಾಣ ಶಕ್ತಿ ಆ ಶಕ್ತಿ ಇದೆಲ್ಲ. ಉಚ್ಚಾರ ಮಾಡೋದು ಅಂದ್ರೆ ತುಂಬಾ ಕಷ್ಟ. ಇಫ್ ಅಗೇನ್ಸ್ಟ್ ಗ್ರಾಡ್ ಅದು ಗಾಳಿ ಮೇಲಕ್ಕೆ ಬಂದು ಅದು ಮಾಡಿ ಬರಬೇಕು. ಇಷ್ಟು ಅವನು ಪ್ರಾಣ ಶಕ್ತಿ ಎಲ್ಲವೂ ತುಂಬಿಸಿದಾನೆ, ಈ ರೂಪದಿಂದ ಬಂದಿದೆ ನೀನು ಕೊಟ್ಟು. ಸೊ ಬಿಕಾಸ್ ವಿ ಹ್ಯಾವ್ ಸೀನ್ ಇಟ್ ಸೋ ಫಾರ್, ಸೊ ದೇವರೇ ಕೊಡ್ತಾ ಇದ್ದಾನೆ. ದೇವರೇ ಎಲ್ಲವನ್ನ ಈ ಜೀವಕ್ಕೆ ಒಂದೊಂದು ಲೇಯರ್ ಒಂದೊಂದು ಲೇಯರ್ ದೇವತೆಗಳ ಮೂಲಕ ದೇವತೆಗಳು ಇದ್ದು ಒಂದೊಂದೊಂದಾಗಿ ಬರ್ತಾ ಇದು ಹೀಗೆ ಆಸ್ ಈಸ್ ನಾವು ತಿಳ್ಕೊಳ್ಳೋದಿದೆಲ್ಲ. ಇದು ಏನು ಈ ಹೆಜ್ಜೆ ಏನು ಮಾಡ್ಬೇಕಾಗೇ ಇಲ್ಲ ಅಂತ ಹೇಳ್ತಾರೆ ಈ ಹೆಜ್ಜೆ. ಯಾಕಂದ್ರೆ ಆಯುಷ್ಯ ನಾವು ವಿ ಆರ್ ನಾಟ್ ಈವನ್ ಅ ವಿಟ್ನೆಸ್. ವಾಮದೇವರು ಮುಂತಾದ ಋಷಿಗಳು ಇದನ್ನ ಕಣ್ಣಾರ ನೋಡಿದ್ದಾರಂತ. ಅವರಿಗೆ ಹೀಗೆ ಅವರ ಜೀವ ಬಂದಾಗ ಹಿ ವಾಸ್ ಲಿಟ್ರಲಿ ವಿಟ್ನೆಸಿಂಗ್ ಆ ತಾಯಿಯ ಗರ್ಭದಲ್ಲಿ. ಅಲ್ಲಿಂದ ಶುರು ಮಾಡ್ತಾರೆ ವಾಮದೇವರಿಗೆ. ತಾಯಿಯ ಗರ್ಭದಲ್ಲಿ ಇರೋವಾಗ ಅದೆಲ್ಲ ಪರೀಕ್ಷಿತ ರಾಜನವರಿಗೇನು ಹೇಳ್ತೀವಲ್ಲ ಆ ಒಂದು ಅವರು ಹಿ ಕೀಪ್ ಸೀಯಿಂಗ್ ಆಲ್ ದಟ್. ಅದನ್ನ ಆ ವೇದಗಳು ಅದನ್ನ ಸಾರತ್ತೆ. ಹೀಗೆ ವಾಮದೇವ ಎಂಬ ಋಷಿ ನೋಡಿದ್ದಾನೆ ಅಂತ ಸಾರತ್ತೆ. ಇದು ನಮ್ಗೆ ಶಾಸ್ತ್ರಗಳ ಮೂಲಕ ಈ ಋಷಿಗಳ ಮೂಲಕವಾಗಿ ತಿಳಿದು ಅದು ಉಪನಿಷತ್ತಲ್ಲಿ ಬಂದದ್ದು. ದಾಸರಾಯರು ನಮಗೆ ಕೊಡೋವಾಗ ಇಷ್ಟು ನಾವು ಐದು ಪದ್ಯಗಳಲ್ಲಿ ಇರುವಂತ ಈ ವಿಷಯಗಳು ಹೀಗೆ ತಿಳಿದಾಗ್ಲೇ ಈ ಆಯುಷ್ಯಜ್ಞ ಮಾಡಿದ ಆಯುರ್ಯಜ್ಞ ಅಂತ ಕೇಳ್ತಾರೆ. ಆಯುರ್ಯಜ್ಞ ಸ್ಥಿತಿ ಯಜ್ಞ ಲಯಯಜ್ಞ ಅಂತ. ಇವಾಗ ಸ್ಥಿತಿಗಾಲದಲ್ಲಿ ಮಾಡೋದು ಸ್ಥಿತಿ ಯಜ್ಞ. ಈ ಆಯುರ್ಯಜ್ಞ ಹೀಗೆ ಬಂತು ಅಂತ ಈ ವಿದ್ಯೆಯನ್ನು ತುಂಬಾ ಕಠಿಣವಾದ ವಿದ್ಯೆ ಅಂತಾರೆ. ಇದು ನಾವು ಶುರುವಲ್ಲಿ ನೋಡಿದ್ದೀವಿ ಹೇಗೆ ಇದಕ್ಕೆ ಮೂಲತಃ ಪ್ರವಾಹನ ಜೈಬಲಿ ಅತ್ರ ರಾಜ ಆ ಚಕ್ರವರ್ತಿಗಳು ಇದನ್ನ ಅವರು ಈ ವಿದ್ಯೆಯನ್ನ ಈ ಆಯುಷ್ಯಜ್ಞವನ್ನ ಆಯುರ್ಯಜ್ಞವನ್ನ ಅವರು ನಿತ್ಯವೂ ಆ ಸ್ಮರಣೆ ಚಿಂತನೆ ಮಾಡ್ತಾ ಇದ್ರಂತ. ಅದಕ್ಕೆ ಅವರಿಗೆ ಅಷ್ಟು ಒಂದು ಚಕ್ರವರ್ತಿಗಳು ಆ ಒಂದು ಇಡೀ ಭೂಮಂಡಲ. ಚಕ್ರವರ್ತಿ ಅಂದ್ರೆ ರಾಜ ಅಂತ ಅರ್ಥ ಅಲ್ಲ, ಚಕ್ರವರ್ತಿ ಅಂದ್ರೆ ಇಡೀ ಒಂದು ದೊಡ್ಡ ಒಂದು ಪೃಥ್ವಿಯನ್ನ ಆಳುವ ಸಾಮರ್ಥ್ಯ. ಆ ಸಾಮರ್ಥ್ಯವನ್ನ ರಾಜರಾಜೇಶ್ವರಿ ರೂಪದಿಂದ ಭಗವಂತನೇ ಮಾಡಿಸ್ತಾನಂತ. ಅವರು ಈ ಚಿಂತನೆ ಮಾಡುವ ಮೂಲಕವಾಗಿ ಅವ್ರಿಗೆ ಏನಾಗತ್ತೆ ಫಲ ಏನು ಅಂದ್ರೆ ಇಲ್ಲಿ ಹೇಳ್ತಾರ. ಈ ಫಲ ಏನು ಅಂದ್ರೆ ನಮಗೆ ಈ ಪಾತಕಿಗಳು ನಾವು ವಿ ಹ್ಯಾವ್ ಟು ಮಿಕ್ಸ್ ವಿತ್ ಸ್ವಾಮಿ. ರಾಜ ಇರ್ಬೇಕಂದ್ರೆ ಆ ರಾಜ ಎಲ್ಲರ ಜೊತೆಯಲ್ಲಿ ಅವನಿಗೆ ಒಡನಾಟಗಳು ಅಷ್ಟು ಏನೇನು ಎಷ್ಟೆಷ್ಟು ಇರತ್ತ. ಆ ಒಂದು ಸಂಸರ್ಗ ಎಷ್ಟೋ ಮಂತ್ರಿಗಳು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲರೂ ಇರ್ತಾರೆ ಅವರ ಜೊತೆಯಲ್ಲಿ. ಸಂಘ ನಾಟ್ ಜಸ್ಟ್ ಮಿಂಗ್ಲಿಂಗ್ ವಿತ್ ದೆಮ್, ಈವನ್ ಗೆಟ್ ಅವ್ರ ಜೊತೆಯಲ್ಲಿ ತುಂಬಾ ಕ್ಲೋಸ್ ಆಗಿರೋದು ಇದು ಎಲ್ಲವೂ ಆಗತ್ತೆ. ಅದನಿಂದ ಬರುವಂತ ಇಫೆಕ್ಟ್ಸ್ ಅವರು ಇವರ ಮೇಲೆ ಮಾಡುವಂತ ಇಫೆಕ್ಟ್ ಇರೋದಿಲ್ಲ ಅವ್ರಿಗೆ. ಅದನಿಂದ ಅವ್ರಿಗೆ ದುಷ್ಟರಿಗೆ ಅವರು ವಶ ಆಗೋದು ಇಲ್ಲ. ಆ ಪಾಪಗಳು ಬರೋದಿಲ್ಲ. ಪಂಚಪಾತಕಗಳು ಅಂತ ಕರೀತಾರಲ್ಲ, ಈ ಪಂಚಪಾತಕ ಪಾತಕರ ಜೊತೆಯಲ್ಲಿ ಇರುವಂತ ಅವ್ರ ಜೊತೆಲಿ ಇರೋದು ಅಂದ್ರೆ ಆಸ್ ಮೆಂಟಲಿ ಅಂದ್ರೆ ಮನಸ್ಸಿನಿಂದ ಸ್ನೇಹ, ಮನಸ್ಸಿನಿಂದ ಈ ಜನರ ಜೊತೆಯಲ್ಲಿ ಸ್ನೇಹ. ನಮಗೆ ಗೊತ್ತಾಗಲ್ಲ ಯಾರು ಹೇಗೆ ಅಂತ ಗೊತ್ತಾಗಲ್ಲ. ಈ ಸ್ನೇಹದಿಂದ ಬರುವಂತ ದೋಷಗಳು ಅದು ಇರೋದಿಲ್ಲ ಅಂತ. ಸೊ ಅದು ಎಲ್ಲವೂ ತೆಗೆದು ಬಿಡ್ತಾನೆ. ಸೊ ಅವಾಗೆ ಈ ಬ್ರಾಹ್ಮಣರು ಇವರು ಗೌತಮರು ಹೋಗಿ ಕೇಳ್ತಾರೆ, ನಮ್ಗೆ ಈ ವಿದ್ಯೆ ಗೊತ್ತಿಲ್ಲ, ನೆನಪಿಲ್ಲ. ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಈ ಗೌತಮರು ಈ ಒಂದು ಕಾಲದಲ್ಲಿ ಅವ್ರಿಗೆ ಅದು ನೆನಪು ಇರೋದಿಲ್ಲ. ಅದನ್ನ ಹೋಗಿ ಆ ರಾಜನ ಹತ್ರ ಹೋಗಿ ಕೇಳ್ತಾರೆ. ಸೊ ಅದು ಹೇಳುವ ಆ ಫಲ ಬರತ್ತ ಅಂತ. ಅದಕ್ಕೆ ಮಹತ್ತರ ಫಲ ನಮ್ಗೆ ಈ ಕಾಲಕ್ಕೆ ತಕ್ಕಂತೆ ನೋಡಿ, ಈ ಕಾಲಗಳಲ್ಲಿ ಎಲ್ಲರ ಜೊತೆಲೇನೆ ಇರಬೇಕು, ಎಲ್ಲರ ಜೊತೆಲೂ ಒಂದು ಫ್ರೆಂಡ್ಶಿಪ್ ಎಲ್ಲ ಹೇಳ್ತಾರಲ್ಲ, ಎಲ್ಲರ ಜೊತೆಲೂ ಕೆಲಸ ಮಾಡಬೇಕು, ಎಲ್ಲ ತರದ ನಾವು ಇರೋವಾಗ ವಿ ಶುಡ್ ನಾಟ್ ಒಂದು ನೀಚರ್ ಇದ್ರೆ ವಿ ಶುಡ್ ನಾಟ್ ಫಾಲ್ ಇನ್ ಟು ದೇರ್ ಹ್ಯಾಂಡ್ಸ್. ಹ್ಯಾಂಡ್ಸ್ ಅಂದ್ರೆ ಅವರ ಇನ್ಫ್ಲೂಯೆನ್ಸ್. ಕೆಟ್ಟ ಜನ, ನೀಚ ಜನರು, ನೀಚ ಜನ ಅಂದ್ರೆ ಬೇಸಿಕಲಿ ಇಲ್ಲಿ ಹೇಳೋದು ಏನು ಅಂದ್ರೆ ತಪ್ಪು ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋರು ಇರ್ಬೋದು, ದೇವರಿಗೆ ವಿರುದ್ಧವಾಗಿ ಹೇಳೋರು, ದೇವರು ಏನಿದ್ದಾನೆ ಈ ಕಾಲದಲ್ಲಿ ಏನಿದೆಲ್ಲ ಬೇಕಾಗಿದೆ ಹೀಗೆಲ್ಲ ಹೇಳ್ತಾರೆ. ಅದನ್ನ ನಾವು ನಗ್ತಾ ನಗ್ತಾ ವಿ ಡೋಂಟ್ ಹ್ಯಾವ್ ಟು ಆರ್ಗ್ಯೂ ವಿತ್ ದಮ್. ಬಟ್ ಅವರ ಮಾತನ್ನ ಕೇಳಿ ನಾವು ಸರಿಯಾದ ದಾರಿಯಲ್ಲಿ ಮಾರ್ಗದಲ್ಲಿ ಹೋಗುವಾಗ ನಮ್ಮ ಈ ಮಾರ್ಗದಿಂದ ನಾವು ದೂರ ಹೋಗಬಾರದು. ನಮ್ಮ ಸಾಧನೆಯಲ್ಲಿ ಇಟ್ ಇಸ್ ಅ ರಿವರ್ಸ್ ಡೈರೆಕ್ಷನ್ ಆಗ್ಬಿಡತ್ತೆ. ಸೊ ಅದು ಆಗದೆಯ ರಕ್ಷಣೆ ಮಾಡುತ್ತಂತ. ಅದಕ್ಕೆ ದಾಸರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಇದು ತುಂಬಾ ನಮ್ಗೆ ತುಂಬಾ ಉಪಕಾರ ಆಗತ್ತೆ ಇಂಥದ್ದು. ಸೊ ಇದು ಚಿಂತನೆ ಮಾತ್ರದಿಂದ ಅದಕ್ಕೆ ಹೇಳ್ತಾರೆ ಈತೆ ಎಂದೀ ಪರಿ ಸಮರ್ಪಣೆಗೈಯ ಕೈಕೊಂಡು ಅನುದಿನ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ಅಗ್ನಿ ಕೊನೆಯ ಅಗ್ನಿ ಇದೇ ಮೇನ್ ಪ್ರಶ್ನೆಯಾಗಿ ಬಂತು. ಈ ಮೇನ್ ಪ್ರಶ್ನೆ ಅವನು ಕೇಳೋದು ಆ ರಾಜ ಶ್ವೇತಕೇತುವಿಗೆ ಪ್ರಶ್ನೆ ಮಾಡ್ತಾನೆ. ಕೊನೆಯ ಪ್ರಶ್ನೆ ಏನು ಅಂದ್ರೆ, ಕೊನೆಯ ಪ್ರಶ್ನೆಯನ್ನು ಇಲ್ಲಿ ಫಸ್ಟ್ ತಗೊಳ್ತಾಲ ಇದಿಲ್ಲಿ ತಗೊಳ್ತಾರ ಅಂದ್ರೆ ಐದನೇ ಆಹುತಿ ಮುಖ್ಯ ಆಗತ್ತೆ. ಇವಾಗ ಇಷ್ಟು ತನಕ ನಾವು ನಾಲ್ಕು ಆಹುತಿಗಳನ್ನ ನೋಡಿದ್ದೀವಿ, ನಾಲ್ಕು ಆಹುತಿ ನೋಡಿದ್ದೀವಿ. ಸ್ವರ್ಗಲೋಕ, ಚಂದ್ರಲೋಕ, ವರುಷ ಮತ್ತು ಅನ್ನ, ಅನ್ನದ ಮೂಲಕ ಪುರುಷನಲ್ಲಿ ಹೋಗಿದೆ. ಸೊ ಆ ಈ ಒಂದು ನಾಲ್ಕು ಆಹುತಿಗಳು ಆಗಿದೆ. ಐದನೇ ಆಹುತಿ ಏನು? ಐದನೇ ಆಹುತಿ ಅಲ್ಲಿ ಕೇಳುವ ಪ್ರಶ್ನೆನೆ ಐದನೇ ಆಹುತಿ ಆದಂತ ನೀರನ್ನ, ಐದನೇ ಆಹುತಿ ಇಸ್ ನೀರು, ಈ ನೀರನ್ನ ಯಾಕೆ ಪುರುಷ ಅಂತ ಕರೀತಾರೆ ಅಂತ ಆ ಒಂದು ಕ್ವಶನ್. ಫಿಫ್ತ್ ಆಹುತಿ, ವೈ ದ ಫಿಫ್ತ್ ಆಬ್ಲೇಷನ್ ಈಸ್ ಕಾಲ್ಡ್ ಅಸ್ ಪುರುಷ, ಹೌ ಹಿ ಬಿಕಮ್ಸ್ ಪುರುಷ ಅಂದ್ರೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಯಾವ ಕ್ವಶನು ಗೊತ್ತಿಲ್ಲ 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 ಅಂತ ಹೇಳ್ಬಿಡ್ತಾನೆ. ಆಮೇಲೆ ಹೋಗಿ ಅವ್ರ ತಂದೆಗೆ ತಿಳ್ಕೊಬೇಕು ಅಂತ ಇರುತ್ತೆ, ಹೋಗಿ ಕೇಳ್ತಾರೆ. ದಟ್ಸ್ ಹೌ ದ ಐದನೇ ಚಾಂದೋಗ್ಯದಲ್ಲಿ ಐದನೇ ಸೆಕ್ಷನ್ ಅಲ್ಲಿ ಇದು ಬರುವಂತದ್ದು. ಸೊ ಇಲ್ಲಿ ಈ ಐದನೇ ಆಹುತಿ ಹೇಳ್ತಾರೆ. ಐದನೇ ಆಹುತಿಗೆ ಯಾವುದು ಅಂದ್ರೆ ಮತ್ತೆ ಯೋಷಾಗ್ನಿಯೋಳು. ಯೋಷ, ಯೋಷ ಅಂದ್ರೆ, ಯೋಷ ಅಂದ್ರೆ ಸ್ತ್ರೀ ಅಂತ ಅರ್ಥ. ಪುರುಷ ಅಂತ ಬಂತಲ್ಲ, ಪುರುಷ ಅಂದ್ರೆ ಗಂಡಸು ಅಂತ ಅಲ್ಲಿ ಬಂದದ್ದು ನಾಲ್ಕನೇ ಆಹುತಿ. ಪುರುಷ ಅಂದ್ರೆ ಮ್ಯಾನ್ ಅಂತಾನೆ ಬರುತ್ತೆ. ಆ ಐದನೇ ಆಹುತಿ ಬಂದು ಯೋಷ ಅಂತ ಕರೀತಾರೆ. ಯೋಷ ಅಂದ್ರೆ ಸ್ತ್ರೀ ಅಂತ ಅರ್ಥ. ಯಾಕೆ ಯೋಷ ಅಂಬೋದು ಯಾಕೆ ಸ್ತ್ರೀ ಅಂತ ಆಗತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ ಯೋಷ ಒಂದು ಸ್ತ್ರೀಯರನ್ನ, ಆ ಕಾಲ ಅಂತಿಲ್ಲ ಈ ಕಾಲದಲ್ಲಿನು, ದೇ ಆರ್ ಟು ಬಿ ವುಮೆನ್, ಎಲ್ಲರೂ ತಂದೆಯು ಪುರುಷರು ದೇ ಹ್ಯಾವ್ ಟು ಬಿ ರೆಸ್ಪೆಕ್ಟೆಡ್ ಆಗ್ತಾರೆ. ಆದ್ರೆ ವಿಶೇಷವಾಗಿ ಯೋಷ ಅಂದ್ರೆ ದ ಒನ್ ಹೂ ಇಸ್ ರೆಸ್ಪೆಕ್ಟೆಡ್ ಅಂದ್ರೆ ಸುಖಪೂರ್ಣ ಅಂತ. ಯೋಷ ಅಂತ ಹೇಳುವ ಮೂಲಕವಾಗಿ ಆ ಸುಖಕ್ಕೆ ಸಾಧನೆ, ಸುಖಪೂರ್ಣಳಾದವಳು ಅಂತ ಒಂದು. ಆಮೇಲೆ ಬಿಕಾಸ್ ಆ ಒಂದು ಜೀವವನ್ನ ತನ್ನ ಹೊಟ್ಟೆಯಲ್ಲಿ ಇದ್ದು ಅದು ಹೊರಗೆ ಬಂದು ಇರುವಂತೆ ಅದಕ್ಕೆ ಒಂದು 9 ತಿಂಗಳು ಇಟ್ಟುಕೊಂಡು ಮಾಡ್ತಾಳ. ಅಲ್ಲಿ ವಿಶೇಷವಾಗಿ ಭಗವಂತನ 5 ರೂಪಗಳು ಇರತ್ತ ಅಂತ ಹೇಳ್ತಾರೆ. ಸೊ ಆದ ಕಾರಣದಿಂದ ಹೆಂಗಸ ಮಕ್ಕಳಿಲ್ಲದವ್ರಿಗೆ ವಿ ಡೋಂಟ್ ರೆಸ್ಪೆಕ್ಟ್ ಹೀಗೆಲ್ಲ ಅಲ್ಲ. ದಟ್ ಸ್ತ್ರೀಯರಲ್ಲಿ ಸ್ತ್ರೀ ಈಸ್ ಟು ಬಿ ರೆಸ್ಪೆಕ್ಟೆಡ್, ವುಮನ್ ಹ್ಯಾವ್ ಟು ಬಿ ರೆಸ್ಪೆಕ್ಟೆಡ್, ಈ ತರ. ಸೊ ಅದಕ್ಕೆ ಅವಳಿ ರೆಸ್ಪೆಕ್ಟ್ ವರ್ದಿ, ವರ್ಷಿಪ್ಡ್ ಬೈ ಆಲ್, ಹೀಗೇನು ದೇ ಆರ್ ವರ್ಷಿಪ್ ಯಥಾಯೋಗ್ಯ. ವರ್ಷಿಪ್ ಬೈ ಆಲ್ ಅಂದ್ರೆ ಎಲ್ಲರೂ ನಮಸ್ಕಾರ ಮಾಡ್ತಾರಂತ ಅರ್ಥ ಅಲ್ಲ, ಎಲ್ಲರೂ ಗೌರವ, ಗೌರವಕ್ಕೆ ಪಾತ್ರರಾದವಳು ಆ ಒಂದು ಸ್ತ್ರೀ ಆಗ್ತಾಳೆ. ಸೊ ಅದಕ್ಕೆ ಅವಳಿಗೆ ಯೋಶ ಅಂತ ಕೊಡ್ತಾರೆ. ಮೇನ್ ಅದಕ್ಕೆ ಅವಳಿಗೆ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಅವಳಲ್ಲಿ ಭಗವಂತ ಅನಿರುದ್ಧ ನಾಮಕನಾಗಿ ಅಲ್ಲಿ ಅಗ್ನಿ ಮೇನ್ ಆಗಿ ಅವಳನ್ನ ಅಗ್ನಿ ಅಂತ ಕರೀತಾರೆ. ಅಗ್ನಿ ಅವಳಲ್ಲಿ ಇರುತ್ತೆ, ಅವಳ ಜನನೇಂದ್ರಿಯಗಳಲ್ಲಿ ಅಗ್ನಿ ರೂಪವಾಗಿ ಅಲ್ಲಿ ಭಗವಂತ ಅನಿರುದ್ಧ ನಿಂತಿರ್ತಾನಂತ. ಇವನನ್ನ ಉಪನಿಷದ್ದುಗಳಲ್ಲಿ ಇವನನ್ನ ಧಾತ ಅಂತ ಕರೀತಾರೆ. ಇದು ಗರ್ಭಾಧಾನ ಸಂಸ್ಕಾರ ಮುಂತಾದದಲ್ಲಿ ಇದನ್ನ ಹೇಳ್ತಾರೆ, ಈ ಮಂತ್ರಗಳನ್ನೆಲ್ಲ ಹೇಳ್ತಾರೆ. ಅಲ್ಲಿ ಇರೋನು ಧಾತ, ಪ್ರಾರ್ಥನೆ ಮಾಡ್ತಾರೆ ಗರ್ಭಾಧಾನ ಸಂಸ್ಕಾರ ಆಮೇಲೆ ಈ ಸೀಮಂತ ಇದೆಲ್ಲ ಬರುವಾಗ ಈ ಪ್ರಾರ್ಥನೆ ಮಂತ್ರಗಳಲ್ಲಿ ಹೇಳ್ತಾರೆ, ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಅದು ಹೇಳ್ತಾರೆ ಬನ್ನಂಜಾಚಾರ್ಯದು ಅನೇಕ ಕಡೆ ಹೇಳಿದ್ದಾರೆ. ಹೇಗೆ ಅಂದ್ರೆ ಯಾವುದೇ ಒಂದು ಪದಾರ್ಥ ನಾವು ತಕೊಂಡಾಗ, ಇದು ಉಪನಿಷತ್ತುಗಳಲ್ಲಿ ಬರೋ ವಿಷಯನೇ, ಯಾವುದೇ ಅದು ನಿಮ್ಮ ಸೈನ್ಸ್ ಏನೋ ನಮ್ಗೆ ಗೊತ್ತಿರೋದೆ, ಯಾವುದೇ ಒಂದು ಪದಾರ್ಥ ತಕೊಂಡಾಗ ಈದರ್ ಇಟ್ ಈಸ್ ಕನ್ವರ್ಟೆಡ್ ಟು ಎನರ್ಜಿ ಆರ್ ಫ್ಯಾಟ್, ವಾಟ್ ಎವರ್ ವೇ ಇಟ್ ಈಸ್ ಸ್ಟೋರ್ಡ್, ವಾಟ್ ಎವರ್ ಈಸ್ ನಾಟ್ ನೀಡೆಡ್ ಇಟ್ ಈಸ್ ಫ್ಲಶ್ಡ್ ಔಟ್, ಇಫ್ ಇಟ್ ಸ್ಟೇಸ್ ಇನ್ ಅವರ್ ಬಾಡಿ ಇಟ್ ಮೇ ಟರ್ನ್ ಇನ್ ಟು ಏನೋ ಕ್ಯಾನ್ಸರ್ ಟ್ಯೂಮರ್ ವಾಟ್ ಎವರ್, ಅದು ರೋಗಕ್ಕೆ ಕಾರಣ, ಡಿಸೀಸ್ಗೆ ಕಾರಣ ಆಗುತ್ತಂತೆ. ಎಕ್ಸೆಪ್ಟ್ ಒನ್ ಥಿಂಗ್, ಯಾವುದು ಅಂದ್ರೆ ಈ ಮಗು, ಮಗು ಬೆಳೆಯುತ್ತಲ್ಲ ಅದು ಕೆಲವೊಮ್ಮೆ ಆ ಒಂದು ಗರ್ಭಪಾತ ಅನ್ನು ಆಗತ್ತೆ, ಬಟ್ ಜನರಲಿ ಇಟ್ ಈಸ್ ರಿಟೈನ್ಡ್, ದಟ್ ದಿಸ್ ಇಸ್ ಅ ಸ್ಪೆಷಲ್ ಥಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಚಂದಾಗಿ ಇಟ್ ಹ್ಯಾಸ್ ಟು ಬಿ ರಿಟೈನ್ಡ್ ವೆಲ್ ಅಂಬೋದಕ್ಕೆ ಈ ಪ್ರಾರ್ಥನೆ. ಐದು ರೂಪದ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಇದೇ ಐದು ರೂಪಗಳು ಪ್ರಾರ್ಥನೆ ಮಾಡುವಾಗ ಫಸ್ಟ್ ಅಲ್ಲಿ ತಾಯಿಯ ಜನನೇಂದ್ರಿಯ, ದಟ್ ವಿಚ್ ರಿಸೀವ್ಸ್, ತಂದೆಯಿಂದ ತಾಯಿಗೆ ಹೋಗುವಾಗ ತಂದೆಯಿಂದ ಈ ಸಂಕರ್ಷಣ ಅಂಬವನು ಜೀವವನ್ನ ಹೀ ಇಸ್ ಹೋಲ್ಡಿಂಗ್ ಇಟ್, ಅಂಡ್ ಈ ಪ್ರದ್ಯುಮ್ನ ಏನ್ ಮಾಡ್ತಾನೆ ಅವನಿಗೆ ಪ್ರಜಾಪತಿ ಅಂತಾನು ಒಂದು ಹೆಸರು. ಯಾಕೆ ಅಂದ್ರೆ ಪ್ರ ಅಂದ್ರೆ ಪ್ರಕೃಷ್ಟ, ಅಂದ್ರೆ ಪ್ರಕೃಷ್ಟ ಏನು ಅಂದ್ರೆ ಒಂದು ಮನುಷ್ಯನಾಗೆ ಹುಟ್ಟೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ತಾರೆ. ಪಶು ಮೃಗ, ಪಶು ಪಕ್ಷಿ ತೃಣ ಕ್ರಿಮಿ ಈ ತರ ಇಲ್ಲದೆ ಮನುಷ್ಯನಾಗಿ ಹುಟ್ಟಬೇಕು ಅಂದ್ರೆ ಇಟ್ ಇಸ್ ವೆಲ್ ಇಕ್ವಿಪ್ಡ್, ಇವ್ ನೋಡಿದ್ದೀವಿ ಎಲ್ಲವೂ ಇರುತ್ತೆ ವೆಲ್ ಇಕ್ವಿಪ್ಡ್ ಆಗಿ ಬರೋದು. ಆ ಒಂದು ಪ್ರಕೃಷ್ಟವಾಗಿ ಹುಟ್ಟಲಿಕ್ಕೆ ಕಾರಣವಾದಂತ ಈ ಜೀವ ಅಣುಗಳು ಇದೆಲ್ಲ, ಇದನ್ನ ರೇತಸ್ಸಿನಿಂದ ಜ ಅದನ್ನ ಪ್ರಜಾ ಪತಿ ಪತಿಯಿಂದ ಪಾತ ಬಿಡೋದು, ಅದನ್ನ ಶೇಚನೆ ಮಾಡೋದು. ಸೊ ಅದನ್ನ ಹೊರಗೆ ಹಾಕೋದು, ತಾಯಿಯ ಗರ್ಭದಲ್ಲಿ ಹಾಕೋದು, ಅದು ಪ್ರದ್ಯುಮ್ನನಿಗೆ ಪ್ರಜಾಪತಿ, ಪ್ರಜಾಪತಿ ಪತನ ಗುಣಿಸುವನು ಅಂತ ಪ್ರಜಾಪತಿ ಅಂತ ಅವ್ರಿಗೆ ಹೇಳಿ ಸಂಬರ ಅದೇ ಒಂದು ಗುಹ್ಯವಾಗಿ ಪ್ರದ್ಯುಮ್ನ ಅಂತ ಹೇಳದೆ ಅವನು ಅಲ್ಲಿ ಯಾವ ಕಾರ್ಯವನ್ನ ಮಾಡಿಸಬೇಕು ಅಂತ ವೇದ ಮಂತ್ರಗಳು ಅವನನ್ನ ಹಾಗೆ ಕರೆಯುತ್ತೆ. ಬಂದದು ತಂದೆಯಿಂದ ತಾಯಿಗೆ ಟ್ರಾನ್ಸ್ಫರ್ ಆಗಿತ್ತೆ. ಅಲ್ಲಿ ಆದಾಗೆ ಅಲ್ಲಿ ಅನಿರುದ್ಧ ರೂಪ ಭಗವಂತ ಅಲ್ಲಿ ನಿಂತಿರ್ತಾನಂತ. ಹಿ ಹ್ಯಾಸ್ ಟು ಹೋಲ್ಡ್ ಇಟ್ ವಿಥೌಟ್ ಇಟ್ ಗೆಟಿಂಗ್ ಎಕ್ಸ್ಪೆಲ್ಡ್. ಹಿ ಹ್ಯಾಸ್ ಟು ಹೋಲ್ಡ್ ಇಟ್ ರೈಟ್ಲಿ. ಹೋಲ್ಡ್ ಇಟ್ ಅಂದ್ರೆ ಸುಮ್ಮನೆ ಹೋಲ್ಡ್ ಮಾಡೋದು ಅಂತಿಲ್ಲ, ಅಲ್ಲಿ ಏನೇನು ಆ ಮಗುಗೆ ಏನೇನು ಹೇಗೆ ಹೇಗೆ ಆಗಬೇಕು ಆ ಧರ್ಮಗಳು ಎಲ್ಲವೂ, ಆಲ್ ದ ಇಂಗ್ರೀಡಿಯಂಟ್ಸ್ ದಟ್ ಗೋಸ್ ದಟ್ ಜೀವ ಇನ್ ದಟ್ ನೆಕ್ಸ್ಟ್ ಈ ಜನ್ಮದಲ್ಲಿ ಎಲ್ಲವೂ ಸಹಿತವಾಗಿ ಹಿ ಹ್ಯಾಸ್ ಟು ಹೋಲ್ಡ್ ಇಟ್. ಅದು ಯಾವ ರೂಪ ಅಂದ್ರೆ ಅದು ರೇತಸ್ಸು, ರೇತಸ್ ಎಂಬುದು ನೀರನ್ನು ಅಂತ ಹೇಳ್ತಾರೆ, ನೀರು ತುಂಬಿತ್ತು ಅಂತ ಹೇಳ್ತೀವಲ್ಲ ಸೇಮ್ ಥಿಂಗ್. ಸೊ ಈ ನೀರು ಇದರಿಂದ ಬರುವಂತದ್ದು. ಸೊ ಅಲ್ಲಿ ಅನಿರುದ್ಧ ರೂಪ ಹಿ ಹ್ಯಾಸ್ ಟು ಹೋಲ್ಡ್ ಇಟ್, ಅದಕ್ಕೆ ಅವಳಿಗೆ ಧಾತ ಅಂತ ಅವನನ್ನ ಕರೀತಾರೆ. ಆಮೇಲೆ ಬಂದದ್ದು ಏನಾಗಬೇಕು ಅಂತ ಧಾತ ಅಂದ್ರೆ ಪೂರ್ತಿ 9 ತಿಂಗಳು ಹಾಗೇ ಅದು ಏನು ಆಗದಂತೆ ಹಿ ಹ್ಯಾಸ್ ಟು ಹೋಲ್ಡ್ ಇಟ್, ಅದಕ್ಕೆ ಧಾತ ಅಂತ ಕರೀತಾರೆ. ಆಮೇಲೆ ಅದು ಹಾಗೆ ಒಂದು ಮುದ್ದೆಯಾಗೆ ಇದ್ರೆ ಪ್ರಯೋಜನ ಇಲ್ಲ, ಒಂದೊಂದು ಅಲ್ಲಿನೇ ಕೊಟ್ಟಿದ್ದಾರೆ ಭಾಗವತದಲ್ಲಿ ನಾವು ಬಂದಿದೆ. ಒಂದೊಂದು ತಿಂಗಳು ಹೇಗೆ ಡೆವಲಪ್ ಆಗುತ್ತೋ ಅಲ್ಲಿ ಸಂಕರ್ಷಣ ರೂಪ ಭಗವಂತ ಇದು ಬರ್ಲಕ್ಕೆ ಆ ಗರ್ಭಕೋಶ ಹೆಂಗಸು ಸ್ತ್ರೀಯ ಗರ್ಭಕೋಶ ಊಂ ಬಂದ್ ಹೇಳ್ತೀವಲ್ಲ ಹೂಂ ಊಂ ಅದನ್ನ ಇಟ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ವೆಲ್ ಬಿಕಾಸ್ ಅ ಫಾರಿನ್ ಸಬ್ಸ್ಟೆನ್ಸ್ ಇಸ್ ಕಮಿಂಗ್ ಅಂಡ್ ದ ಫಾರಿನ್ ಸಬ್ಸ್ಟೆನ್ಸ್ ಇಸ್ ಹೆಲ್ಡ್ ಫಾರ್ ನಿಯರ್ಲಿ 9 months. So it has to be that entire womb, jananendriya, kosha, garbhakosha, it has to be maintained. Adanna swachhavagi yenu sterile anta heltilla barlake whatever you call it. So adu sariyagi iruvante vasudeva roopa ella garbhakosha poorthi vyaptanage ondu roopadinda nintu he gives that pradesha kodtananta. ಅಲ್ಲಿ ಅನಿರುದ್ಧ ಹಿ ಹೋಲ್ಡ್ಸ್ ಇಟ್. ಆಮೇಲೆ ಅನಿರುದ್ಧ ಇಲ್ಲಿ ಸಂಕರ್ಷ ಬಂದು ಪ್ರದ್ಯುಮ್ನ ಬರ್ತಾನೆ. ಪ್ರದ್ಯುಮ್ನ ಬಂದು ಅದು ಸರಿಯಾಗಿ ಬೆಳೆಯುವಂತೆ ಮಾಡ್ತಾನೆ. ಸಂಕರ್ಷನ ಏನ್ ಮಾಡ್ತಾನಂದ್ರೆ ಎಲ್ಲಿ ಎಲ್ಲಿ ಯಾವ ಹೀಸ್ ಲೈಕ್ ಬಡಿಗ. ಬಡಿಗ ಅಂದ್ರೆ ದ ಒನ್ ಹೂ ಕಾರ್ಸ್, ಕಾರ್ವ್ ಮಾಡೋದು, ಎಲ್ಲಿ ಕಣ್ಣು ಮೂಗು ಎಲ್ಲೆಲ್ಲಿ ಇರಬೇಕು, ಗೋಳಕಗಳೆಲ್ಲ ಅಲ್ಲೆಲ್ಲಿ. ಸೊ ವಿಗ್ರಹಗಳನ್ನ ಕಾರ್ವ್ ಮಾಡುವಂತ ಅದಕ್ಕೆ ತ್ವಷ್ಟ ಅಂತ ಕರೀತಾರೆ. ಸಂಕಷ್ಟ ಬಂದು ತ್ವಷ್ಟನಾಗಿದ್ದಾನೆ. ಸೊ ಹೀಗೆ ಇವರು ಈ ದೇವತೆಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಆಮೇಲೆ ಅದಕ್ಕೆ ಒಳಗೆ ಇದ್ದು ನಾರಾಯಣ ರೂಪ ಭಗವಂತ ಅಲ್ಲಿ ಮಗು ಆ ಶಿಶು ಒಳಗೆ ಇದ್ದು ಅವು ಮಲಗಿರ್ತಾನಂತ. ಸೊ ಹಾಗೆ 5 ರೂಪಗಳು ಇರ್ಲಕ್ಕೆ ಒಂದು ಒಂದು ಸ್ಟ್ರಕ್ಚರ್ ಅದು ಹೆಂಗಸರಲ್ಲಿ ಮಾತ್ರ ಇರತ್ತೆ. ಆದ ಕಾರಣದಿಂದ ಅವಳು ಯೋಷ ವರ್ಷ ಪೂರ್ತಿ ಆಗ್ತಾಳ ಅಲ್ಲಿ. ಅದಕ್ಕೆ ಗರ್ಭಿಣಿ ಸ್ತ್ರೀಯರಿಗೆ ಏನೇ ಮಾಡಿದ್ರು ಒಳಗಿರುವಂತ ವಿಶೇಷ ಗರ್ಭಗುಡಿ ಅಂತಾನು ಹೇಳ್ತಾರೆ. ಒಳಗೆ ಇಟ್ಸ್ ಸ್ಪೆಷಲ್. ಸೊ ಹಾಗೆ ಚಿಂತನೆ ಮಾಡ್ಬೇಕು ಅಂತ ಕೊಡ್ತಾರೆ. ಇದನ್ನ ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ ಸ್ವಲ್ಪ.